ಶಾಂತಿ, ಆಲ್ ನೇಷನ್ಸ್ ಗಾಸ್ಪೆಲ್ ಪಬ್ಲಿಷರ್ಸ್. ಶಾಂತಿಗಾಗಿ ಏನು ಬೇಕು ಎಂದು ನೀವು ಇಂದು ತಿಳಿದಿದ್ದರೆ, ಲ್ಯೂಕ್ 19:42, ನಾವು ಸುತ್ತಲೂ ನೋಡಿದಾಗ ಮತ್ತು ಇಂದು ಜಗತ್ತಿನಲ್ಲಿ ನಡೆಯುತ್ತಿರುವ ವಿಷಯಗಳನ್ನು ನೋಡಿದಾಗ ಜಗತ್ತಿನಲ್ಲಿ ಶಾಂತಿ ಇಲ್ಲ ಎಂಬುದು ನಮಗೆಲ್ಲರಿಗೂ ಸ್ಪಷ್ಟವಾಗಿದೆ. ಎಲ್ಲೆಲ್ಲೂ ನೀವು ಹೋರಾಟ, ಕೊಲೆ, ಯುದ್ಧಗಳು ಮತ್ತು ಯುದ್ಧಗಳ ವದಂತಿಗಳನ್ನು ಕೇಳುತ್ತೀರಿ. ನೀವು ಯಾವ ಪತ್ರಿಕೆಯನ್ನು ತೆರೆದರೂ ಪರವಾಗಿಲ್ಲ, ಪಾಪ, ದ್ವೇಷ ಮತ್ತು ಅಸೂಯೆಯಿಂದಾಗಿ ಜನರು ಪರಸ್ಪರ ಮಾಡುತ್ತಿರುವ ಭಯಾನಕ ವಿಷಯಗಳನ್ನು ನೀವು ಅಲ್ಲಿ ಕಾಣಬಹುದು. ಜಗತ್ತಿನಲ್ಲಿ ಶಾಂತಿಯನ್ನು ತರಲು ವಿಶ್ವದ ಮಹಾನ್ ಪುರುಷರು ಹಲವಾರು ವರ್ಷಗಳಿಂದ ಪ್ರಯತ್ನಿಸುತ್ತಿದ್ದಾರೆ ಮತ್ತು ಅವರಲ್ಲಿ ಯಾರೂ ಇನ್ನೂ ಯಶಸ್ವಿಯಾಗಲಿಲ್ಲ. ಜಗತ್ತು ಈ ಸ್ಥಿತಿಯಲ್ಲಿದೆ, ಆದರೆ ನಮ್ಮ ಅನೇಕ ಮನೆಗಳಲ್ಲಿ ಶಾಂತಿಯಿಲ್ಲ ಎಂದು ಹೇಳಲು ಬೇಸರವಾಗುತ್ತದೆ. ಎಲ್ಲಕ್ಕಿಂತ ಕೆಟ್ಟ ಸಂಗತಿಯೆಂದರೆ ಇಂದು ಜಗತ್ತಿನಲ್ಲಿ ಬಹಳ ದೊಡ್ಡ ಸಂಖ್ಯೆಯ ಜನರಿದ್ದಾರೆ, ಅವರು ತಮ್ಮ ಆತ್ಮಗಳಲ್ಲಿ ಶಾಂತಿಯನ್ನು ಹೊಂದಿಲ್ಲ ಮತ್ತು ಇಲ್ಲಿಯೇ ಎಲ್ಲಾ ತೊಂದರೆಗಳ ಮೂಲವಿದೆ. ಯಾಕೆ ಸಮಾಧಾನವಿಲ್ಲ? ಆರಂಭದಲ್ಲಿ ದೇವರು ಜಗತ್ತನ್ನು ಸೃಷ್ಟಿಸಿದನು. ಹುಲ್ಲು, ಹೂವುಗಳು, ಮರಗಳು ಮತ್ತು ನೀರಿನ ಅಡಿಯಲ್ಲಿ ವಾಸಿಸುವ ಮತ್ತು ನೆಲದ ಮೇಲೆ ವಾಸಿಸುವ ಎಲ್ಲಾ ಪ್ರಾಣಿಗಳನ್ನು ಸೃಷ್ಟಿಸಿದನು. ದೇವರು ಆಡಂ ಮತ್ತು ಈವ್ ಅನ್ನು ಸಹ ಸೃಷ್ಟಿಸಿದನು ಮತ್ತು ಈ ಸಂಪೂರ್ಣ ಸೃಷ್ಟಿಯಲ್ಲಿ ಶಾಂತಿ ಇತ್ತು. ಆಡಂ ಮತ್ತು ಈವ್ ಯಾವುದೇ ಪ್ರಾಣಿಗಳಿಗೆ ಹೆದರುತ್ತಿರಲಿಲ್ಲ ಮತ್ತು ಪ್ರಾಣಿಗಳು ಶಾಂತಿಯುತವಾಗಿ ಮತ್ತು ಸಂತೋಷದಿಂದ ಒಟ್ಟಿಗೆ ವಾಸಿಸುತ್ತಿದ್ದವು. ಕುರಿಗಳು ಸಿಂಹದ ಪಕ್ಕದಲ್ಲಿ ನಡೆಯಬಹುದು ಮತ್ತು ಸಿಂಹವು ಅದಕ್ಕೆ ಹಾನಿ ಮಾಡುವುದಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ದೇವರು ಮತ್ತು ಮನುಷ್ಯರ ನಡುವೆ ಶಾಂತಿ ಇತ್ತು ಮತ್ತು ದೇವರು ಸಂಜೆಯ ತಂಪಿನಲ್ಲಿ ಬಂದು ಆಡಂ ಮತ್ತು ಈವ್ ಅವರೊಂದಿಗೆ ನಡೆದುಕೊಂಡು ಮಾತನಾಡುತ್ತಿದ್ದರು. ಅವರು ತಮ್ಮ ಹೃದಯದಲ್ಲಿ ದೇವರ ಕಡೆಗೆ ಯಾವುದೇ ಭಯವನ್ನು ಹೊಂದಿರಲಿಲ್ಲ ಮತ್ತು ಅವರನ್ನು ಭೇಟಿ ಮಾಡಲು ಆತನ ಬರುವಿಕೆಯನ್ನು ಎದುರು ನೋಡುತ್ತಿದ್ದರು. ಆಗ ಶಾಂತಿಯ ವೈರಿಯಾಗಿರುವ ಸೈತಾನನು ಹಾವಿನೊಳಗೆ ಪ್ರವೇಶಿಸಿ ಆಡಂ ಮತ್ತು ಈವ್ರನ್ನು ಪಾಪ ಮಾಡಲು ಪ್ರಚೋದಿಸಿದನು, ಏಕೆಂದರೆ ಪಾಪವು ಎಲ್ಲಿದೆಯೋ ಅಲ್ಲಿ ಶಾಂತಿ ಇರುವುದಿಲ್ಲ. ಸುಳ್ಳಿನ ಪಿತಾಮಹ ಸೈತಾನನು ದೇವರಿಗೆ ಅವಿಧೇಯರಾದರು ಮತ್ತು ದೇವರು ತಿನ್ನಬಾರದೆಂದು ಹೇಳಿದ ಹಣ್ಣನ್ನು ತೆಗೆದುಕೊಂಡರೂ ಅವರು ಸಾಯುವುದಿಲ್ಲ ಎಂದು ಹೇಳಿದರು. ಇಂದಿಗೂ ಅನೇಕ ಜನರು ದೆವ್ವದ ಧ್ವನಿಯನ್ನು ಕೇಳುವಂತೆಯೇ ಆಡಂ ಮತ್ತು ಈವ್ ಅವರು ದೆವ್ವದ ಪ್ರಲೋಭನೆಯನ್ನು ಮಾಡಿದರು ಮತ್ತು ದೇವರ ವಿರುದ್ಧ ಪಾಪ ಮಾಡಿದರು. ಆ ಕ್ಷಣದಲ್ಲಿ ಅವರು ಅನುಭವಿಸಿದ ಶಾಂತಿಯು ಅವರನ್ನು ಬಿಟ್ಟು ಹೋಯಿತು. ದೇವರು ಸೃಷ್ಟಿಸಿದ ಎಲ್ಲಾ ಶಾಂತಿ ಮತ್ತು ಸೌಂದರ್ಯವು ಈಗ ಪಾಪದ ಒಂದು ಕ್ರಿಯೆಯಲ್ಲಿ ನಾಶವಾಯಿತು ಮತ್ತು ಭಯವು ಆಡಂ ಮತ್ತು ಈವ್ ಅವರ ಹೃದಯವನ್ನು ಪ್ರವೇಶಿಸಿತು. ಆ ದಿನ ಸಂಜೆ ಎಂದಿನಂತೆ ದೇವರು ಅವರ ಜೊತೆ ಮಾತನಾಡಲು ಬಂದಾಗ ಅವರು ತಮ್ಮನ್ನು ಮರೆಮಾಡಿದರು ಮತ್ತು ದೇವರ ಉಪಸ್ಥಿತಿಗೆ ಹೆದರಿದರು. ಒಬ್ಬ ಮನುಷ್ಯನ ಮೂಲಕ ಪಾಪವು ಜಗತ್ತಿಗೆ ಬಂದಿತು ಮತ್ತು ಅವನ ಪಾಪವು ಅದರೊಂದಿಗೆ ಮರಣವನ್ನು ತಂದಿತು ಮತ್ತು ಇಂದು ವಾಸಿಸುವ ನಾವೆಲ್ಲರೂ ಪಾಪ ಮಾಡಿದ್ದೇವೆ ಮತ್ತು ದೇವರ ರಕ್ಷಣೆಯ ಉಪಸ್ಥಿತಿಯಿಂದ ದೂರವಾಗಿದ್ದೇವೆ. ರೋಮನ್ನರು 5:12 and 3:23. ಒಂದು ಪಾಪವು ಸಾಮಾನ್ಯವಾಗಿ ಇನ್ನೊಂದಕ್ಕೆ ಕಾರಣವಾಗುತ್ತದೆ ಮತ್ತು ಇಂದು ಇಡೀ ಪ್ರಪಂಚವು ಪಾಪದಿಂದ ಅಸ್ವಸ್ಥವಾಗಿದೆ ಮತ್ತು ಈ ಕಾರಣದಿಂದಾಗಿ ಭೂಮಿಯ ಮೇಲೆ ಶಾಂತಿ ಇಲ್ಲ. ದೇವರು ಜಗತ್ತಿಗೆ ಮತ್ತೆ ಶಾಂತಿಯನ್ನು ಪುನಃಸ್ಥಾಪಿಸಲು ಬಯಸಿದನು. ದೇವರು ಸ್ವರ್ಗದಿಂದ ಕೆಳಗೆ ನೋಡಿದನು ಮತ್ತು ಎಲ್ಲಾ ದ್ವೇಷ, ಭಯ, ಪಾಪ ಮತ್ತು ದುಃಖವನ್ನು ನೋಡಿದನು ಮತ್ತು ಅವನ ಮಹಾನ್ ಪ್ರೀತಿಯಲ್ಲಿ ಅವನು ತನ್ನ ಮಗನನ್ನು ಕುದುರೆಯಲ್ಲಿ ಹುಟ್ಟಲು ಕಳುಹಿಸಿದನು. ವರ್ಷದಿಂದ ವರ್ಷಕ್ಕೆ ಕ್ರಿಸ್ಮಸ್ ಸಮಯದಲ್ಲಿ ದೇವತೆಯ ಮಾತುಗಳು ನಮಗೆ ನೆನಪಿಗೆ ಬರುತ್ತವೆ. ಹೆದರಬೇಡ, ನಾನು ನಿಮಗಾಗಿ ಒಳ್ಳೆಯ ಸುದ್ದಿಯೊಂದಿಗೆ ಇಲ್ಲಿದ್ದೇನೆ. ಇದು ಎಲ್ಲಾ ಜನರಿಗೆ ಬಹಳ ಸಂತೋಷವನ್ನು ತರುತ್ತದೆ. ಈ ದಿನವೇ ದಾವೀದ ಪಟ್ಟಣದಲ್ಲಿ ನಿಮ್ಮ ರಕ್ಷಕನು ಜನಿಸಿದನು, ಕರ್ತನಾದ ಕ್ರಿಸ್ತನು. ಇದ್ದಕ್ಕಿದ್ದಂತೆ ಸ್ವರ್ಗದ ದೇವತೆಗಳ ಒಂದು ದೊಡ್ಡ ಸೈನ್ಯವು ದೇವದೂತನೊಂದಿಗೆ ಕಾಣಿಸಿಕೊಂಡಿತು. ದೇವರಿಗೆ ಸ್ತುತಿಗಳನ್ನು ಹಾಡಿದರು. ಅತ್ಯುನ್ನತ ಸ್ವರ್ಗದಲ್ಲಿ ದೇವರಿಗೆ ಮಹಿಮೆ ಮತ್ತು ಅವನು ಸಂತೋಷ ಪಡುವವರಿಗೆ ಭೂಮಿಯ ಮೇಲೆ ಶಾಂತಿ. ಲೂಕ 2:10-14. ಮರಣದ ಕರಾಳ ನೆರಳಿನಲ್ಲಿ ವಾಸಿಸುವ ಎಲ್ಲರ ಮೇಲೆ ಸ್ವರ್ಗದಿಂದ ಪ್ರಕಾಶಿಸಲು, ಶಾಂತಿಯ ಹಾದಿಯಲ್ಲಿ ನಮ್ಮ ಹೆಜ್ಜೆಗಳನ್ನು ಮಾರ್ಗದರ್ಶನ ಮಾಡಲು ಯೇಸು ಈ ಭೂಮಿಗೆ ಕಳುಹಿಸಲ್ಪಟ್ಟನು. ಲೂಕ 1:29. Ephesians 2:14 ಸಹ ನಮಗೆ ಹೇಳುತ್ತದೆ, ಕ್ರಿಸ್ತಯೇ ನಮಗೆ ಶಾಂತಿಯನ್ನು ತಂದಿದ್ದಾನೆ. ದೇವರು ಶಾಂತಿಯ ರಾಜಕುಮಾರನನ್ನು ಈ ಜಗತ್ತಿಗೆ ಕಳುಹಿಸಿದ್ದಾನೆ ಮತ್ತು ಅಂದಿನ ಜನರು ಶಾಂತಿಯ ರಾಜಕುಮಾರನನ್ನು ಮಾತ್ರ ಸ್ವೀಕರಿಸಿದ್ದರೆ ಅವರು ಮತ್ತೊಮ್ಮೆ ಸಾಮಸ್ಯದಿಂದ ಬದುಕಬಹುದಿತ್ತು. ಆ ಶಾಂತಿಯಿಂದ ಜನರು ಏನು ಮಾಡಿದರು? ಆಡಂ ಮತ್ತು ಈ ಅವರಂತೆ ಯಹೂದ್ಯರು ಮತ್ತು ಆ ಕಾಲದ ಇತರ ಜನರು ದೇವರಿಗೆ ಅವಿಧೇಯರಾಗಲು ಮತ್ತು ಸೈತಾನನ ಸಲಹೆಯನ್ನು ಅನುಸರಿಸಲು ಆದ್ಯತೆ ನೀಡಿದರು. ಅವರು ರಾಜಕುಮಾರನನ್ನು ತಿರಸ್ಕರಿಸಿದರು ಮತ್ತು ಪಿಲಾತನು ಜೀಸಸ್ ಮತ್ತು ಬರಬ್ಬರನ್ನು ಅವರ ಮುಂದೆ ಇಟ್ಟಾಗ ಅವರು ಕೂಗಿದರು, ಯೇಸುವಿನೊಂದಿಗೆ ದೂರ, ನಮಗೆ ಬರಬ್ಬನನ್ನು ಕೊಡು. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅವರು ಶಾಂತಿಯ ರಾಜಕುಮಾರನನ್ನು ತೆಗೆದುಹಾಕಿ ಮತ್ತು ನಮಗೆ ದ್ವೇಷ, ಯುದ್ಧಗಳು, ಕೊಲೆಗಳು ಮತ್ತು ಪಾಪಗಳನ್ನು ಕೊಡು ಎಂದು ಹೇಳುತ್ತಿದ್ದರು. ಈ ಜನರು ತಮ್ಮ ಸ್ವಂತ ಇಚ್ಛೆಯನ್ನು ಹೊಂದಿದ್ದರು ಮತ್ತು ಅವರು ಬಲವಂತವಿಲ್ಲದೆ ತಮ್ಮನ್ನು ತಾವು ಆರಿಸಿಕೊಳ್ಳಬಹುದಿತ್ತು. ಆದರೆ ಅವರು ಬರಬ್ಬನನ್ನು ಆರಿಸಿಕೊಂಡರು. ನಾವು ಬದುಕುತ್ತಿರುವ ದಿನಗಳು ಒಂದೇ ಆಗಿವೆ. ದೇವರು ನಮಗೆ ಆಯ್ಕೆಯನ್ನು ಕೊಟ್ಟಿದ್ದಾನೆ. ನಾವು ಯೇಸುವನ್ನು ನಮ್ಮ ರಕ್ಷಕನಾಗಿ ಮತ್ತು ನಮ್ಮ ರಾಜನಾಗಿ ಹೊಂದಬಹುದು ಮತ್ತು ಅವನು ನಮ್ಮ ಜೀವನದಲ್ಲಿ ಶಾಂತಿಯನ್ನು ತರುತ್ತಾನೆ. ಅವನು ಹೇಳುತ್ತಾನೆ, ಶಾಂತಿಯನ್ನು ನಾನು ನಿಮ್ಮೊಂದಿಗೆ ಬಿಟ್ಟು ಹೋಗುತ್ತೇನೆ, ನಾನು ನಿಮಗೆ ಕೊಡುವುದು ನನ್ನ ಸ್ವಂತ ಶಾಂತಿ. ಜಗತ್ತು ಕೊಡುವಂತೆ ನಾನು ಅದನ್ನು ಕೊಡುವುದಿಲ್ಲ. ಚಿಂತಿಸಬೇಡಿ ಮತ್ತು ಅಸಮಾಧಾನಗೊಳ್ಳಬೇಡಿ, ಭಯಪಡಬೇಡಿ, ಹೆದರಬೇಡಿ. ಜಾನ್ 14:27. ನಮ್ಮ ಜೀವಿತದೊಳಗಿನ ಪಾಪಗಳು ನಮ್ಮನ್ನು ದೇವರಿಂದ ದೂರ ಕೊಂಡೊಯ್ದಿವೆ ಮತ್ತು ನಮ್ಮ ಪಾಪದ ಸ್ಥಿತಿಯಲ್ಲಿ ನಮಗೆ ಶಾಂತಿಯಿಲ್ಲ. ಆದರೆ ಯೇಸು ಯಾವಾಗಲೂ ಕೈಗಳನ್ನು ಚಾಚಿ ನಮ್ಮನ್ನು ಮರಳಿ ಸ್ವೀಕರಿಸಲು, ನಮ್ಮನ್ನು ಪುನಃಸ್ಥಾಪಿಸಲು, ನಮ್ಮನ್ನು ದೇವರ ಮಕ್ಕಳನ್ನಾಗಿ ಮಾಡಲು ಕಾಯುತ್ತಿದ್ದಾನೆ ಮತ್ತು ನಮಗೆ ಮತ್ತೆ ಶಾಂತಿ ನೀಡಲು ನಮಗೆ ಹೇಳಲಾಗಿದೆ. ರೋಮನ್ನರು 5:1. ಈಗ ನಾವು ನಂಬಿಕೆಯ ಮೂಲಕ ದೇವರೊಂದಿಗೆ ಸರಿ ಹೊಂದಿದ್ದೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಾವು ದೇವರೊಂದಿಗೆ ಶಾಂತಿಯನ್ನು ಹೊಂದಿದ್ದೇವೆ. ಈ ಜಗತ್ತಿನಲ್ಲಿ ನಮಗೆ ಶಾಂತಿಯನ್ನು ನೀಡುವಂತಹ ಯಾವುದೂ ಇಲ್ಲ. ಹಣ, ಐಶ್ವರ್ಯ ಮತ್ತು ಕೀರ್ತಿ ಅದನ್ನು ಕೊಡಲಾರದು, ಪಾನೀಯ ಕೊಡಲಾರದು ಮತ್ತು ಚರ್ಚ್ ರೋಲ್ನಲ್ಲಿ ನಮ್ಮ ಹೆಸರನ್ನು ಹಾಕುವುದು ಅದನ್ನು ನೀಡಲು ಸಾಧ್ಯವಿಲ್ಲ. ನಮ್ಮ ಆತ್ಮಗಳಿಗೆ ಶಾಂತಿಯನ್ನು ಪಡೆಯಲು ಒಂದೇ ಒಂದು ಮಾರ್ಗವಿದೆ ಮತ್ತು ಅದು ಕರ್ತನಾದ ಯೇಸುವಿನ ಬಳಿಗೆ ಬರುವುದು, ನಮ್ಮ ಪಾಪಗಳನ್ನು ಆತನಿಗೆ ಒಪ್ಪಿಕೊಳ್ಳುವುದು ಮತ್ತು ಅವರಿಂದ ದೂರ ಸರಿಯುವುದು. ಮತ್ತು ನಾವು ದೇವರಿಗೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡರೆ ಅವನು ತನ್ನ ವಾಗ್ದಾನವನ್ನು ಉಳಿಸಿಕೊಳ್ಳುತ್ತಾನೆ ಮತ್ತು ಏನು ಮಾಡುತ್ತಾನೆ ಸರಿ, ಆತನು ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ ಮತ್ತು ಎಲ್ಲಾ ತಪ್ಪು ಕೆಲಸಗಳಿಂದ ನಮ್ಮನ್ನು ಶುದ್ಧೀಕರಿಸುತ್ತಾನೆ. 1 ಜಾನ್ 1:9. ಯೇಸು ನೀಡುವ ಶಾಂತಿಯು ಮಾನವ ತಿಳುವಳಿಕೆಯನ್ನು ಮೀರಿದ ಶಾಂತಿಯಾಗಿದೆ. ಫಿಲಿಪ್ಪಿಯನ್ಸ್ 4:7. ಇದನ್ನು ಮನುಷ್ಯನಿಂದ ವಿವರಿಸಲಾಗುವುದಿಲ್ಲ. ಆದರೆ ನಾವು ಪಾಪ ಮತ್ತು ಪಾಪಿ ಸ್ನೇಹಿತರಿಂದ ದೂರವಿರಲು ಮತ್ತು ಕರ್ತನಾದ ಯೇಸು ಕ್ರಿಸ್ತನ ಕಡೆಗೆ ತಿರುಗಲು ಮತ್ತು ಆತನನ್ನು ಮಾತ್ರ ಸೇವಿಸಲು ಸಿದ್ಧರಿದ್ದರೆ ಅದನ್ನು ನಮ್ಮ ಜೀವನದಲ್ಲಿ ಅನುಭವಿಸಬಹುದು. ನಾವು ಶಾಂತಿಯಿಲ್ಲದೆ ಬದುಕಲು ಶಕ್ತರಾಗಿರಬಹುದು, ಆದರೆ ನಾವು ಶಾಂತಿಯಿಲ್ಲದೆ ಸಾಯಲು ಸಾಧ್ಯವಿಲ್ಲ. ದೇವರ ರಾಜ್ಯವು ತಿನ್ನುವುದು ಮತ್ತು ಕುಡಿಯುವ ವಿಷಯವಲ್ಲ, ಆದರೆ ನೀತಿ ಮತ್ತು ಶಾಂತಿಯ ವಿಷಯವಾಗಿದೆ. ರೋಮನ್ನರು 14:17. ಆದ್ದರಿಂದ ನಾವು ಸಾಯುವಾಗ ನಮ್ಮ ಹೃದಯದಲ್ಲಿ ದೇವರ ಶಾಂತಿಯನ್ನು ಹೊಂದಿಲ್ಲದಿದ್ದರೆ ನಾವು ಖಂಡಿತವಾಗಿಯೂ ಆತನ ಶಾಂತಿಯ ಸ್ವರ್ಗಕ್ಕೆ ಸ್ವಾಗತಿಸುವುದಿಲ್ಲ. ನಾವು ಶಾಂತಿಯ ರಾಜಕುಮಾರನನ್ನು ನಮ್ಮ ಜೀವನದಲ್ಲಿ ಸ್ವೀಕರಿಸದಿದ್ದರೆ ಮತ್ತು ನಮ್ಮ ಪಾಪದ ಸ್ಥಿತಿಯಲ್ಲಿ ನಾವು ಸತ್ತರೆ ನಮಗೆ ಒಂದೇ ಸ್ಥಳವಿದೆ ಮತ್ತು ಅದು ನರಕದ ಶಾಶ್ವತ ಬೆಂಕಿ. ನೀವು ಈಗ ಇರುವ ಸ್ಥಿತಿಯಲ್ಲಿ ಸಾಯಲು ಸಾಧ್ಯವಿಲ್ಲ, ಏಕೆಂದರೆ ನೀವು ಶಾಶ್ವತವಾಗಿ ಕಳೆದು ಹೋಗುವಿರಿ ಮತ್ತು ದೇವರ ವಾಕ್ಯವು ನಮಗೆ ಹೇಳುತ್ತದೆ ಅವರನ್ನು ಹಿಂಸಿಸುವ ಬೆಂಕಿಯ ಹೊಗೆಯು ಎಂದೆಂದಿಗೂ ಏರುತ್ತದೆ. ಪಾಪಿಯು ಹೋಗುತ್ತಿರುವ ನಿತ್ಯ ನರಕವಾಗಿದೆ ಮತ್ತು ನಾವೆಲ್ಲರೂ ಪಾಪ ಮಾಡಿದ್ದೇವೆ. ನೀತಿವಂತರು ಯಾರೂ ಇಲ್ಲ. ರೋಮನ್ನರು 3:10. ನೀವು ಸ್ವರ್ಗಕ್ಕೆ ಹೋಗಲು ಬಯಸಿದರೆ ಮಾಡಲು ಒಂದೇ ಒಂದು ವಿಷಯವಿದೆ ಮತ್ತು ಅದು ದೇವರೊಂದಿಗೆ ಶಾಂತಿಯನ್ನು ಮಾಡಿಕೊಳ್ಳುವುದು ಮತ್ತು ನಿಮ್ಮ ಹೃದಯದಲ್ಲಿ ದೇವರ ಶಾಂತಿಯನ್ನು ಹೊಂದಿರುವುದು ಮತ್ತು ಕ್ರಿಸ್ತನು ನಿಮಗೆ ನೀಡುವ ಶಾಂತಿಯು ನಿಮಗೆ ಮಾರ್ಗದರ್ಶನ ನೀಡಲಿ. ಕೊಲೊಸ್ಸಿಯನ್ಸ್ 3:15. ಕ್ರಿಸ್ಮಸ್ ಸಮಯದಲ್ಲಿ ನಾವು ಶಾಂತಿಯನ್ನು ತರಲು ಈ ಜಗತ್ತಿಗೆ ಯೇಸುವಿನ ಬರುವಿಕೆಯನ್ನು ನೆನಪಿಸಿಕೊಳ್ಳುತ್ತೇವೆ. ಈಸ್ಟರ್ ಸಮಯದಲ್ಲಿ ಜನರು ಅವನನ್ನು ಹೇಗೆ ತಿರಸ್ಕರಿಸಿದರು ಮತ್ತು ಶಿಲುಬೆಗೇರಿಸಿದರು ಎಂಬುದನ್ನು ನಾವು ನೆನಪಿಸಿಕೊಳ್ಳುತ್ತೇವೆ. ಆತ್ಮೀಯ ಗೆಳೆಯರೇ, ಯಜಮಾನನನ್ನು ತಿರಸ್ಕರಿಸಿದವರಲ್ಲಿ ನೀವು ಒಬ್ಬರಾಗಲಿದ್ದೀರಾ ಅಥವಾ ನಿಮ್ಮ ಜೀವನವನ್ನು ತೆರೆದು ಅವರನ್ನು ಒಳಗೆ ಬಿಡುತ್ತೀರಾ? ನಿಮ್ಮ ಹೃದಯದಲ್ಲಿ ದೇವರ ಶಾಂತಿಯನ್ನು ಹೊಂದಲು ಒಂದೇ ಒಂದು ಮಾರ್ಗವಿದೆ ಮತ್ತು ಅದು ಈಗ ಅವನ ಮುಂದೆ ಮಂಡಿಯೂರಿ, ನೀವು ಪಾಪಿ ಎಂದು ಅವನಿಗೆ ಒಪ್ಪಿಕೊಳ್ಳುವುದು ಮತ್ತು ನಿಮ್ಮನ್ನು ಶುದ್ಧೀಕರಿಸಲು ಮತ್ತು ನಿಮ್ಮನ್ನು ತನ್ನ ಸ್ವಂತವನ್ನಾಗಿ ಮಾಡುವಂತೆ ಕೇಳಿಕೊಳ್ಳುವುದು. ನೀವು ಎಷ್ಟೇ ಒಳ್ಳೆಯವರು ಎಂದು ಭಾವಿಸಿದರೂ ನೀವು ಉಳಿಸಬೇಕಾಗಿದೆ. ನೀವು ಎಷ್ಟೇ ಕೆಟ್ಟವರು ಎಂದು ಭಾವಿಸಿದರೂ ಅವನು ನಿಮ್ಮನ್ನು ಸ್ವೀಕರಿಸಲು ಸಿದ್ಧನಿದ್ದಾನೆ ಮತ್ತು ಯಾರನ್ನೂ ದೂರವಿಡುವುದಿಲ್ಲ. ನಿಮ್ಮ ಆತ್ಮದಲ್ಲಿ ದೇವರ ಶಾಂತಿಯನ್ನು ನೀವು ಎಂದಿಗೂ ಅನುಭವಿಸದಿದ್ದರೆ ಈಗ ಅದನ್ನು ಸ್ವೀಕರಿಸಿ ಮತ್ತು ಪದಗಳನ್ನು ವ್ಯಕ್ತಪಡಿಸಲು ಸಾಧ್ಯವಾಗದ ದೊಡ್ಡ ಮತ್ತು ಅದ್ಭುತವಾದ ಸಂತೋಷವನ್ನು ನೀವು ಹೊಂದಿರುತ್ತೀರಿ. 1 ಪೀಟರ್ 1:8. ಒಂದು ನಿರ್ದಿಷ್ಟ ಸುವಾರ್ತೆ ಸೇವೆಯಲ್ಲಿ ಒಬ್ಬ ಮುದುಕ ಎದ್ದು ನಿಂತು, ನಾನು 4 ರಾಜರ ಆಳ್ವಿಕೆಯಲ್ಲಿ ಬದುಕಿದ್ದೇನೆ. ಮೊದಲಿಗೆ ನಾವು ಯಾವಾಗಲೂ ಯುದ್ಧದಲ್ಲಿದ್ದೆವು ಮತ್ತು ಅದು ಭಯಾನಕ ಸಮಯವಾಗಿತ್ತು. ಎರಡನೆಯ ಆಳ್ವಿಕೆಯಲ್ಲಿ ನಾವು ದೊಡ್ಡ ಕ್ಷಾಮವನ್ನು ಅನುಭವಿಸಿದ್ದೇವೆ ಮತ್ತು ನಾವು ಇಲಿಗಳು ಮತ್ತು ಹುಲ್ಲು ಮತ್ತು ಮರವನ್ನು ತಿನ್ನುತ್ತೇವೆ. ಮೂರನೆಯ ಸಮಯದಲ್ಲಿ ನಮ್ಮ ಶತ್ರುಗಳು ನಮ್ಮನ್ನು ಸೋಲಿಸಿದರು ಮತ್ತು ನಾವು ಅವರ ಸೇವಕರಾದೆವು. ಆದರೆ ಈ 3ನೇ ರಾಜನ ಆಳ್ವಿಕೆಯಲ್ಲಿ ನಮಗೆ ಇನ್ನೊಬ್ಬ ರಾಜ, ಒಬ್ಬ ಮಹಾನ್ ರಾಜ, ಒಳ್ಳೆಯ ರಾಜ, ಶಾಂತಿಯುತ ರಾಜ, ಪ್ರೀತಿಯ ರಾಜ, ಸ್ವರ್ಗದಿಂದ ಬಂದ ಜೀಸಸ್ ಲಾರ್ಡ್ ಭೇಟಿ ನೀಡಿದರು. ಅವನು ಶತ್ರುವನ್ನು ಸೋಲಿಸಿದನು ಮತ್ತು ಅವನು ನಮ್ಮ ಹೃದಯವನ್ನು ಗೆದ್ದನು. ಅದಕ್ಕಾಗಿಯೇ ನಾವು ಈಗ ಶಾಂತಿ ಮತ್ತು ಸಮೃದ್ಧಿಯಲ್ಲಿ ವಾಸಿಸುತ್ತಿದ್ದೇವೆ ಮತ್ತು ಶೀಘ್ರದಲ್ಲೇ ಸ್ವರ್ಗದಲ್ಲಿ ಆತನೊಂದಿಗೆ ವಾಸಿಸಲು ಆಶಿಸುತ್ತೇವೆ. ಆತ್ಮೀಯ ಸ್ನೇಹಿತ, ಈಗ ನಿಮ್ಮ ಜೀವನವನ್ನು ಯೇಸುವಿಗೆ ಒಪ್ಪಿಸಿ. ಈ ಕ್ಷಣದಲ್ಲಿ ನರಕಕ್ಕೆ ಹೋಗುವ ನಿಮ್ಮ ದಾರಿಯಲ್ಲಿ ನಿಲ್ಲಿಸಿ ತಿರುಗಿ ರಾಜರ ರಾಜ ಮತ್ತು ಪ್ರಭುಗಳ ಪ್ರಭುವಿನ ಸೇವೆ ಮಾಡಿ. ನಿಮ್ಮ ಅನೇಕ ಸ್ನೇಹಿತರು ನಿಮ್ಮನ್ನು ಬಿಟ್ಟು ಹೋಗುತ್ತಾರೆ ಎಂದು ನೀವು ಕಂಡುಕೊಳ್ಳಬಹುದು. ಆದರೆ ಕ್ರಿಸ್ತನು ನೀಡುವ ಶಾಂತಿಯು ನೀವು ಮಾಡುವ ನಿರ್ಧಾರಗಳಲ್ಲಿ ನಿಮಗೆ ಮಾರ್ಗದರ್ಶನ ನೀಡಬೇಕು ಎಂದು ಯೇಸು ಹೇಳಿದ್ದನ್ನು ನೆನಪಿಡಿ. ಕೊಲೊಸ್ಸಿಯನ್ಸ್ 3:15.